योऽन्तःप्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानतो नः। यस्माद्ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिगृह्णाति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावका। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमेशाद्यासुरावोहम् कीडे चेतो हिमानिनः यूयं सर्वे प्रकुरुत मनो मे मध्वभावकम्। श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ते गुरून् मम। श्रीगुरुभ्यो नमः। हरिः धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरुमुश्चान् गीतार्थं वक्ष्यामि देशतः। गुणगणनिलयं पतिं रमायाः जगदघदहनञ्च वासवी सूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे। लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद श्रीमद्भगवद्गीते विश्वमान्यवागिरतकान्त महोन्नतवाद कृति ಅಂಥ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಸ್ವತಃ ಭಗವಂತನೇ. ಭಗವಂತನ ವಿಚಾರವೇ ರಮ್ಯ ಅಂದರೆ ಭಗವಂತನ ಮಾತುಗಳಿಂದನೇ ಭಗವಂತನ ವಿಚಾರ ಅಂದರೆ ಅದಕ್ಕಿಂತಲೂ ಮಿಗಿಲಾದಂಥ ಶಾಸ್ತ್ರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇನೆ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸ್ತೃತ, ಸ್ವತಃ ಪದ್ಮನಾಭನ ಮುಖಪದ್ಮದಿಂದ ಹೊರಹೊಮ್ಮಿ ಬಂದಂಥ ಪವಿತ್ರವಾದ ಕೃತಿ, ಅತ್ಯಂತ ಪವಿತ್ರತಮವಾದಂಥ ಕೃತಿ, ವಾಂಗ್ಮಯ ರಾಶಿಯಲ್ಲಿಯೇ ನ ಭೂತೋ ನ ಭವಿಷ್ಯತಿ ಎಂದು ಹಿರಿಮೆಯನ್ನು ಪಡೆದ ಕೃತಿ ಅಂದರೆ ಶ್ರೀಮದ್ ಭಗವದ್ಗೀತೆ. ಅಂತ ಭಗವಂತ ಅದನ್ನು ಉಪದೇಶ ಮಾಡಿದ್ದಾರೆ, ತನ್ನ ಪರಮ ಭಕ್ತನಾದನೆ ಉಪದೇಶ ಮಾಡ್ತಾ ಇದ್ದಾನೆ. ಹೇಳಿದವನು ಭಗವಂತ, ಕೇಳಿದವನು ಭಗವದ್ಭಕ್ತ. ಕೃಷ್ಣ ಮುಂತಾನೆ ಹೇಳ್ತಾನೆ, ಭಕ್ತೋಸಿಮೇ ಸಖಾಚೇತಿ ರಹಸ್ಯಂ ಹಿ ಏತದುತ್ತಮಂ. ನೀನು ಭಕ್ತ ಅಂತ ಹೇಳ್ತಾ ಇದ್ದೇನೆ, ಉತ್ತಮ ರಹಸ್ಯ ಅದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ ಭಗವಂತ. ಭಕ್ತನಿಗೆ ಹೇಳಿದ ವಿಚಾರ ವಿಚಾರವಾದರೆ ಎಂಥದ್ದು, ಕ್ಯಾಜುವಲ್ ಅಲ್ಲ, ರಹಸ್ಯಂ ಹಿ ಏತದುತ್ತಮ್, ಅತ್ಯಂತ ರಹಸ್ಯವಾದ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತ ತಿಳಿಸಿದ್ದರಿಂದ ಭಗವದ್ಗೀತೆ ಎಲ್ಲ ದೃಷ್ಟಿಯಿಂದನೂ ಕೂಡ ಅತ್ಯಂತ ಮಾನ್ಯವಾಗತಕ್ಕಂಥ ಕೃತಿ. ಮೊದಲೇ ಹೇಳಿದಂತೆ ಗಾತ್ರದಲ್ಲಿ ತುಂಬ ಚಿಕ್ಕದು, ಅರ್ಥದಲ್ಲಿ ತುಂಬ ದೊಡ್ಡದು. ಇದು ಭಗವದ್ಗೀತೆಯ ಮತ್ತೊಂದು ಮುಖ. ಇದು ಕೃಷ್ಣ ತನ್ನ ಬಾಯಲ್ಲಿ ಬ್ರಹ್ಮಾಂಡ ತೋರಿಸಿದ ಕಥೆ ಕೇಳಿದ್ದೇವೆ, ಅದನ್ನು ನಾವು ಕೇಳಿದ್ದೇವೆ, ಇದನ್ನು ನೋಡ್ತಾ ಇದ್ದೇವೆ ಎಂಬುದೇ ವಿಶೇಷ. ಭಗವದ್ಗೀತೆಯ ಒಂದೊಂದು ಮಾತಿನಲ್ಲೂ ಕೂಡ ಅನೇಕ ಶಾಸ್ತ್ರಗಳ ಅರ್ಥದ ಸಂಗ್ರಹ ಅಪೂರ ರೀತಿಯಲ್ಲಿ ಬೆಳಕಿಗೆ ಬರುತ್ತೆ ಎಂಬುದಾದ್ರೆ ವಿಶೇಷ. ಅದಕ್ಕೆ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ಸಂಗ್ರಹೈಹಿ, ಎಷ್ಟು ಶಾಸ್ತ್ರ ತಗೊಂಡು ಏನ್ ಮಾಡ್ತೀರಿ, ಭಗವದ್ಗೀತೆ ಒಂದು ಕೇಳಿಬಿಡಿ ಅನ್ನೋ ಮಾತನ್ನ ಭಗವದ್ಗೀತೆ ಮೂರ್ತಷ್ಟ ಮಹಾಭಾರತದಲ್ಲೇನೆ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಈಗ ಭಗವದ್ಗೀತೆ ವಿಲಕ್ಷಣವಾದ ವಿಶಿಷ್ಟವಾದಂಥ ಕೃತಿ. ಭಗವಂತ ಅದನ್ನು ಹೇಳಿದ್ದು ಕೂಡ ಅತ್ಯಂತ ಶ್ರೇಷ್ಠವಾದ ಪ್ರಾರ್ಥನೆಯ ಹಿನ್ನೆಲೆಯಲ್ಲಿ. ಕೇಳಿದಾಗ ಹೇಳಿದರೆ ಮಹತ್ವ, ಕೇಳದೇ ಇದ್ದಾಗ ಹೇಳಿದರೆ ಇರೋದಿಲ್ಲ. ಕೇಳಿದಾಗ ಮಹತ್ವ ಜಾಸ್ತಿ, ಕೇಳದೇ ಇದ್ದಾಗ ಅದಕ್ಕೆ ಅಷ್ಟು ಮಹತ್ವ ಇರೋದಿಲ್ಲ. ಕೇಳಿದಾಗಲೇ ಮಹತ್ವ. ಅರ್ಜುನ ಬರೀ ಕೇಳಲಿಲ್ಲ, ಅತ್ಯಂತ ಭಕ್ತಿಯಿಂದ ಕೇಳ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಹ ಯಶ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬಿದ್ದೇನೆ, ಶರಣು ಹೊಕ್ಕಿದ್ದೇನೆ, ನನಗೆ ನೀನು ಉಪದೇಶವನ್ನು ಮಾಡು ಅಂತೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಇದು ವಿಷಯ, ಬರೀ ಪ್ರಾರ್ಥನೆ, ಬರೀ ಕೇಳೋದು ಬೇರೆ, ಪ್ರಾರ್ಥನೆ ಮಾಡೋದು ಬೇರೆ, ತುಂಬ ಶ್ರೇಷ್ಠ ಪ್ರಾರ್ಥನೆ ಮಾಡೋದು ಬೇರೆ, ಸರ್ವಾರ್ಪಣದಿಂದ ಪ್ರಾರ್ಥನೆ ಮಾಡೋದು ಬೇರೆ. ಅರ್ಜುನ ಹೇಳ್ತಾನೆ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಾನಿನ ಶಿಷ್ಯ, ಸಂಪೂರ್ಣ ನಂಬಿದ್ದೇನೆ, ನಿನ್ನನಿಗೆ ಉಪದೇಶವನ್ನು ಮಾಡು, ಶಾಸನ ಮಾಡು, ಅದನ್ನು ನಾನು ಕೇಳ್ತೇನೆ. ಈ ಒಂದೊಂದು ಮಾತಿನಲ್ಲೂ ಅರ್ಜುನ ತಾನು ಎಷ್ಟು ಕುತೂಹಲದಿಂದ ಕಾತರದಿಂದ ಕೃಷ್ಣನ ಉಪದೇಶಕ್ಕೆ ಸಿದ್ಧನಾಗಿದ್ದಾನೆ ಎಂಬುದನ್ನ ನಿರೂಪಣೆ ಮಾಡ್ತಾ ಇದ್ದಾನೆ. ಅರ್ಜುನ ಮತ್ತೆ ಹೇಳಿದ, ಇದರ ಬದಲಾಗಿ ಏನು ಕೊಟ್ಟರು ನನಗೆ ಬೇಡ, ನಿನ್ನ ಉಪದೇಶವಷ್ಟೇ ಬೇಕು ಅಂತ ಹೇಳಿದ. ಕೆಲವು ಸಬ್ಸ್ಟಿಟ್ಯೂಟ್ ಇದೆ ತಗೊಳ್ಳಿ ಅಂತ ಹೇಳಿದ್ರೆ ಪರವಾಗಿಲ್ಲ ಅಂತಾರೆ, ಇಲ್ಲ ನಿನಗೆ ನೀನು ಉಪದೇಶವೇ ಬೇಕೇ ಹೊರತು ಮತ್ತೊಂದು ನನಗೆ ಬೇಡ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ಯ ಶೋಕ ಮುಚ್ಛೋಷಣ ಇಂದ್ರಿಯಾಣ ಅವಾಪ್ಯ ಭೂಮವು ವಸಪತ್ನ ಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನನಗೆ ಇಂದ್ರ ಪದವಿ ಕೊಟ್ಟರೂ ಬೇಡ, ಭೂಲೋಕದ ಚಕ್ರವರ್ತಿ ಪದವಿ ಕೊಟ್ಟರೂ ಬೇಡ, ನನ್ನ ಉಪದೇಶವಷ್ಟೇ ಬೇಕು ಅಂತ ಹೇಳಿ ಹಠ ಹಿಡಿತ. ಹೀಗೆ ಅರ್ಜುನ ಎಲ್ಲ ಕೇಳತಕ್ಕಂಥವ್ರು ಏನೇನು ಗುಣಗಳಿರಬೇಕೋ ಅಷ್ಟೆಲ್ಲ ಗುಣಗಳನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಹೊಂದಿದಂತಹ ಉತ್ತಮವಾಗಿರತಕ್ಕಂಥ ಅಧಿಕಾರಿ. ಅದಕ್ಕೆ ಆಚಾರ್ಯರು ತತ್ರಚ ಸಾಕ್ಷಾತ್ ಇಂದ್ರಾವತಾರಂ ಉತ್ತಮಾಧಿಕಾರಿಣಂ ಅರ್ಜುನಂ ನಿಮಿತ್ತೀಕೃತ್ಯ ಅಂತ ಬರೀತಾರೆ. ಸಾಕ್ಷಾತ್ ಇಂದ್ರನ ಅವತಾರ, ಕೃಷ್ಣನಿಗೆ ಅತ್ಯಂತ ಪ್ರಿಯ ಅಂತ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಭಗವಂತ ಹೇಳ್ತಾ ಇದ್ದಾನೆ ಅಂದ್ರೆ ಅದ್ರ ಮಹತ್ವನೇ ಜಾಸ್ತಿ. ಅರ್ಜುನನಿಗೋಸ್ಕರ ಹೇಳಿದ್ದು ಅಂದ್ರೆ ಆ ಕ್ವಾಲಿಟಿನೇ ಬೇರೆ ಅಂತ ಅರ್ಥ. ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಅಲ್ಲ, ಹಾಗೆ ಆ ಕ್ವಾಲಿಟಿ ರೀತಿನೇ ಬೇರೆ. ಇದು ನಮಗಾಗಿ ಮಾಡ್ಕೊಂಡಿದ್ದು ಹಾಗಲ್ಲ, ದೇವರಿಗೋಸ್ಕರ ಮಾಡಿದ್ದು ವ್ಯತ್ಯಾಸ ಆಗಿಬಿಡುತ್ತೆ. ಹೂವು ಮುಡ್ಕೊಳ್ಳಕ್ ಕಟ್ಟ ಹೂ ಬೇರೆ, ದೇವ್ರ ಪೂಜೆಗೋಸ್ಕರ ಕಟ್ಟಿದರೆ ಅದ್ರ ಮಹತ್ವನೇ ಜಾಸ್ತಿ. ಆದ್ರೆ ಕೆಲವರು ಹಾಗಲ್ಲ, ತಮ್ಮ ಜಾಸ್ತಿ ಚೆನ್ನಾಗಿ ಮಾಡ್ಕೊಂಡ್ರೆ ದೇವರಿಗೆ ಕಡಿಮೆ ಮಾಡೋದುಂಟು, ಅವ್ರ ಬಗ್ಗೆ ಪ್ರಸಕ್ತಿ ಇಲ್ಲ. ಸಾಮಾನ್ಯವಾಗಿ ಮತ್ತೊಬ್ಬರಿಗೆ ಅಂದ್ರೆ ಉತ್ತಮ ಕ್ವಾಲಿಟಿ, ದೇವರಿಗೆ ಅಂದ್ರೆ ಅತ್ಯುತ್ತಮ ಎಂಬುದು ಲೋಕದ ಒಂದು ನೀತಿ. ಅಂದಮೇಲೆ ಇವತ್ತು ಅರ್ಜುನಿಗೋಸ್ಕರ ಹೇಳ್ತಾನೆ ಅಂದಮೇಲೆ ಮಹತ್ವ ಭಾರಿ ಜಾಸ್ತಿ. ಮಗನಿಗೆ ಮಾಡಿದ ಅಡಿಗೆ ಅಂದ್ರೆ ಮೋಸ ಇರಲ ಸಾಧ್ಯತೆನೇ ಇಲ್ಲ. ಮಗನಿಗೆ ಮಾಡಿದ್ದು ಅಂದ್ರೆ ತನಗಿಂತ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟು ಮಾಡ್ತಾರೆ ತಾಯಿ. ಮಗ ಯಾವುದೋ ಅಪರೂಪಕ್ಕೆ ಬಂದ ಮಗನಾದ್ರಂತೂ ಅವನಿಗೆ ರಾಯಲ್ ಟ್ರೀಟ್ಮೆಂಟ್ ಏನೂ ಅಲ್ಲ, ಅದ್ರ ಮುಂದೆ ಆರತಿ ಮಾಡ್ತಾರೆ. ಅರ್ಜುನ ಅಂದ್ರೆ ಪರಮಾತ್ಮ ಅಷ್ಟೇ ಸಷ್ಟು ಪ್ರಿಯನಾದವನು, ಆತ ನಿಮಿತ್ತ ಮಾಡಿಕೊಂಡು ಮಾಡಿದ್ರು. ಅನೇಕರಿಂದ ಊಟ ಹಾಕಬಹುದು, ಪ್ರಧಾನವಾದ ವ್ಯಕ್ತಿ ಯಾರು ಅನ್ನೋದ್ರ ಮೇಲೆ ಅದರ ಕ್ವಾಲಿಟಿ ಡಿಪೆಂಡ್ ಆಗ. ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ ಅಂದ್ರೆ ಮಹತ್ವನೇ ಬೇರೆ. ಅದಕ್ಕೆ ಕೃಷ್ಣ ಒತ್ತಿ ಒತ್ತಿ ಮುಂದೆ ಹೇಳೋದು ಅದಕ್ಕೇನೆ, ಭಕ್ತೋಸಿಮೇ ಸಖಾ ಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ. ತುಂಬಾ ಭಕ್ತ ನೀನು, ಅದಕ್ಕೆ ರಹಸ್ಯ ಹೇಳ್ತಾ ಇದ್ದೇನೆ ಅಂತ ಮತ್ತೆ ಮತ್ತೆ ಹೇಳಬೇಕಾದ್ರೆ ಈ ಒಂದು ಕಾರಣವನ್ನೆಲ್ಲ ಮತ್ತೆ ಆವರ್ತನೆ ಮಾಡಬೇಕು, ಇಲ್ಲೋರ ಮಹತ್ವ ತಿಳಿಯೋದೇ ಇಲ್ಲ. ಇಷ್ಟನ್ನ ಹೇಳಿ ಉಪದೇಶವನ್ನು ಮಾಡ್ತಾನೆ. ಅರ್ಜುನನ ಮೂಲಭೂತವಾದ ಪ್ರಶ್ನೆ ಇತ್ತು, ಸಾಮಾನ್ಯ ಪ್ರಶ್ನೆ ಅಲ್ಲ. ಅರ್ಜುನನಂತ ಅಳುತ್ತಾನೆ ಅಂದ್ರೆ ಅದಕ್ಕೆ ಎಷ್ಟು ಮಹತ್ವ ಇರಬೇಕು ಲೆಕ್ಕ ಹಾಕಿ. ಮಗು ಅಳುತ್ತೆ ಅಂದ್ರೆ ಬಿಡಿ ಅಳದ ಸ್ವಭಾವ ಅಂತ ಹೇಳ್ಬಿಡ್ತಾರೆ. ಮಗು ಅಳುತ್ತೆ ಅಂದ್ರೆ ಅದಕ್ಕೆ ದೊಡ್ಡದಲ್ಲ, ಆದರೆ ದೊಡ್ಡವರು ಅಳುತ್ತಾರೆ ಅಂದ್ರೆ ಭಾರಿ ಮಹತ್ವ ಅದಕ್ಕೆ. ಅದು ಗಂಡಸ ಅಳುತ್ತಾನೆ ಅಂದ್ರೆ, ಅದು ವೀರ ಅಳುತ್ತಾನೆ ಅಂದ್ರೆ, ಅರ್ಜುನಂತವ್ರು ಅಳುತ್ತಾನೆ ಅಂದ್ರೆ ಅದಕ್ಕೆ ಇತಿಮಿತಿಗಳು ಕಟ್ಟಲಿಕ್ಕೆ ಬರೋದಿಲ್ಲ. ಅದರಿಂದನೇ ಮೊದಲು ಹೇಳಿದ್ರು, ತತ್ರ ತಥಾತಂ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ. ಬರೀ ಅಳಲ್ಲ, ಕಣ್ಣು ತುಂಬ ನಿರ್ಬಂಧಿದೆ ಅಂತ ಅರ್ಜುನಿಗೆ ಅಂತ ಕೇಳಿದರೆ ಎಷ್ಟು ದುಃಖ ಪಡ್ತಿದ್ದಾನೆ ಅರ್ಜುನ. ಅಂತ ಸನ್ನಿವೇಶದಲ್ಲಿ ಅದರ ಪರಿಹಾರಕ್ಕೋಸ್ಕರ ಅರ್ಜುನ ಮಾಡಿದ ಪ್ರಾರ್ಥನೆ ಅಂದ್ರೆ ದುಃಖದ ಶಮನಕ್ಕೋಸ್ಕರ ಮಾಡಿದ ಪ್ರಾರ್ಥನೆ. ದುಃಖಿಯಾದ ಅರ್ಜುನ ಕೇಳ್ತಾ ಇದ್ದಾನೆ ಅಂದ್ರೂ ಒಂದೇ, ದುಃಖಿಗಳೇ ಇಲ್ಲ ಔಷಧಿ ಅಂದ್ರೂ ಒಂದೇ. ಮತ್ತೆ ಯಾರಿಗೆ ದುಃಖ ಇಲ್ಲ, ದುಃಖದಲ್ಲಿ ಜನನೇ ಇಲ್ಲ ಅಂದಮೇಲೆ ಭಗವದ್ಗೀತೆ ಬೇಡದ ಜನಗಳೇ ಇಲ್ಲ ಅಂತ. ದುಃಖವಿಲ್ಲದ ಜನಗಳೇ ಇಲ್ಲ, ಆದ್ದರಿಂದ ಭಗವದ್ಗೀತೆ ಬೇಡದ ಜನಗಳೇ ಇಲ್ಲ. ನೋಡಿ ಸಾರ್ಥ ಎಲ್ಲೋ ಬರ್ತಾ ಇದೆ, ಜನಗಳಿಗೆ ಗಾಬರಿಯೋ ಗಾಬರಿ. ಇದು ಭಾಜನಕ್ಕೆ ಬಂದಿಲ್ಲ, ಆಗಲಿ ಯಾರಿಗೆ ಬರುತ್ತೋ ಅಂತ ಹೇಳಿದ್ರಿ. ಈಗಾಗಲೇ ಎಲ್ರಿಗೂ ಬರೋದು ಗ್ಯಾರಂಟಿ ಆದ್ರೂ ಗೋವಿಂದಲ್ಲಿ. ಸಾರ್ಥ ಎಲ್ಲರಿಗೂ ಬರೋ ಗ್ಯಾರಂಟಿ ಇಲ್ಲ, ಸಾವು ಎಲ್ಲರಿಗೂ ಬರೋ ಗ್ಯಾರಂಟಿ ಇದೆ. ಸಾರ್ಥ ಎಲ್ರಿಗೂ ಬರಲಿಕ್ಕಿಲ್ಲ, ಅದ್ರ ಸಾರ್ಥ ಬಂದೇನು ವರ್ಷ ಸಾಯ್ತಾನ. ಆದ್ರಿಂದ ಸಾವಿಲ್ಲದವನೇ ಇಲ್ಲ ಅಂದಮೇಲೆ ಭಗವದ್ಗೀತೆ ಅಂದ್ರೆ ಯಾರು ಔಷಧಿ ಹುಡುಕ್ತಾ ಇದ್ದಾರೆ, ಏನೋ ಔಷಧಿ ಏನೋ ಔಷಧಿ ಅದಕ್ಕೆ ಅಂತ ಹೇಳಿಬಿಟ್ಟು. ಹೋಮಿಯೋಪತಿ ಬರುತ್ತೋ, ಅಲೋಪತಿ ಬರುತ್ತೋ, ಅದು ಬರುತ್ತೋ, ಇದು ಬರುತ್ತೋ ಅಂತ ಜಗತ್ಪತಿ ಬಂದ್ಬಿಟ್ಟು ಎಲ್ಲ ಹುಡುಕ್ತಾ ಇದ್ದಾರೆ. ಇದು ವಿಶೇಷ, ದೇವರ ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಅದಕ್ಕೆ ಹತ್ತಾರು ಮೆಥಡ್ಗಳ ಔಷಧಿ ಇರಬಹುದು, ಆದರೆ ಸಂಸಾರ ದುಃಖಕ್ಕೆ ಬೇರೆ ಔಷಧಿ ಇಲ್ಲೇ ಇಲ್ಲ. ಜಗನ್ನಾಥನ ಒಂದೇ ಔಷಧಿ, ಅದಕ್ಕೆ ಗೀತಾಮೃತಂ ಮಹತ್ ಅಂತ ಹೇಳ್ತಾರೆ. ಗೀತಾಮೃತಂ ನಾಲ್ಕಾರು ಔಷಧಿಗಳ ರೋಗ ಅಲ್ಲ ಇದು, ಒಂದೇ ಒಂದು ಔಷಧಿಯ ರೋಗ, ಅದು ಭಗವಂತ ಕೊಡ್ತಕ್ಕಂಥ ಔಷಧಿ, ಅದೇ ಭಗವದ್ಗೀತೆ. ದುಗ್ಧಂ ಗೀತಾಮೃತಂ ಮಹತ್. ಆದ್ದರಿಂದ ಭಗವದ್ಗೀತೆ ಇವತ್ತು ಅವರಿಗೆ ಬೇಕು ಇವರಿಗೆ ಬೇಕು ಅಲ್ಲ, ಜಗತ್ತಿನ ಪ್ರತಿಯೊಬ್ಬರಿಗೂ ಬೇಕು. ದುಃಖ ಇಲ್ಲದವನಿಗೆ ಬೇಡ, ದುಃಖ ಇಲ್ಲದವನು ಇಲ್ಲವೇ ಇಲ್ಲ ಅಂಬುದು ಸರ್ವಾನುಭವ ಸಿದ್ಧವಾದ ವಿಚಾರ. ಯಾಕೆ ಸುಖ ಇಲ್ಲದೆ ಸುಖ ಇಲ್ಲದೆ ಇದ್ದವನು ಸಿಕ್ಕರೂ ಸಿಗ್ತಾನೆ, ದುಃಖ ಇಲ್ಲದೆ ಇದ್ದವನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರಿರ್ತಾರೆ ಹುಟ್ಟಿದಾಗಿನಿಂದಾನೆ ಗೋಳು ಬಿಡಿ ಅಂತ ಹೇಳ್ತಾರೆ. ಹುಟ್ಟಿದಾಗಿನಿಂದಾನೆ ಗೋಳು, ಅನಾಥನಾಗಿ ಹುಟ್ಟಿದೆ, ಅನಾಥನಾಗಿ ಬೆಳೆದೆ, ಕಷ್ಟಪಟ್ಟು ಓದ್ದೆ, ಏನೋ ಪಾಸಾದೆ, ಕೆಲಸನೂ ಸಿಗಲಿಲ್ಲ, ಸಿಕ್ಕ ಕೆಲಸ ಟೆಂಪರರಿ ನಾಗಿಸಿಗೆ ಬಿಡಿಸಿಬಿಟ್ರು ಎಲ್ಲ ಹೇಳ್ತಾವ್ರು ಬರೀ ದುಃಖದ ಸರಮಾಲೆ ಆದವರು. ಆದರೆ ಇವತ್ತು ಮೊದಲೇ ಹೇಳಿದೆ, ದುಃಖದ ಅನುಭವ ಇಲ್ಲದೆ ಇದ್ದವರು ಜಗತ್ತಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನ ದುಃಖಾನುಭವ ಪಾಪಿ ಮಿಥ್ಯಾನುಭವ ತಾಂ ವ್ರಜೇತ್ ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ದುಃಖ ಏನು ಅನುಭವಿಸುತ್ತೇವಲ್ಲ, ಅದ ಒತ್ತಡ ನಮಗೆ ಎಷ್ಟಿರುತ್ತೆ ಅಂದ್ರೆ ಅದು ಹೋಗಿ ಎಷ್ಟೋ ದಿವಸ ಆದ ಮೇಲೂ ಕೂಡ ಅದು ಜ್ಞಾಪಿಸಿಕೊಂಡ್ರೆ ಭಯ ಆಗುತ್ತೆ ಅಂತ ಒಂದು ಕ್ಷಣ, ಅಬ್ಬ ಅವತ್ತು ಹೇಗಿತ್ತು ಅನ್ನೋ ಭಾವನೆ ಬರುತ್ತೆ. ಇಷ್ಟು ಗಾಢವಾದದ್ದು ದುಃಖದ ಅನುಭವ. ಅಂತ ದುಃಖದ ಅನುಭವ ಇಲ್ಲದೆ ಇದ್ದ ಜನಗಳೇ ಇಲ್ಲ. ಆದ್ರಿಂದ ಭಗವದ್ಗೀತೆ ಬೇಡದ ಜನಗಳೇ ಇಲ್ಲ. ದುಃಖ ಇದೆ ಭಗವದ್ಗೀತೆ ಬೇಡ ಅಂತ ಹೇಳ್ತಾನೆ ಅಂದ್ರೆ ರೋಗ ಇದೆ ಔಷಧಿ ಬೇಡ ಅಂತ ಹೇಳ್ತಾನೆ ಅಂತ ಅರ್ಥ. ಅಂದ್ರೆ ಸಾಯ್ತಾನೆ ಅಂತ ಹೇಳಿ ದಾರಿನೇ ಇಲ್ಲ ಅದಕ್ಕೆ. ರೋಗ ಇದ್ದ ಔಷಧಿ ಒಪ್ಕೋಬೇಕಂದ್ರೆ, ರೋಗ ಇದ್ಮೇಲೆ ಔಷಧಿ ಒಪ್ಕೊಳ್ಳೋದು ನಮ್ಮ ಕರ್ತವ್ಯ. ಇಲ್ಲದೆ ಹೋದ್ರೆ ದುರ್ಯೋಧನ ಅದೇ ತಪ್ಪನ್ನೇ ಮಾಡಿದ್ದು. ಸಮಸ್ಯೆ ಇತ್ತು, ಕೃಷ್ಣನ ಮುಂದೆ ಹೇಳ್ಕೊಳ್ಳೇ ಇಲ್ಲ ಮೊದಲನೇದಾಗಿ. ಅಷ್ಟೇ ಇಲ್ಲ, ದ್ರೋಣರಿಂದ ಅಪೇಕ್ಷೆ ಪಡಲೇ ಇಲ್ಲ. ಫಲಿತಾಂಶ ಸಪುತ್ರ ಮಿತ್ರ ಬಾಂಧವೋ ವಿನಾಶ ಭಾಷು ಯಾಶ್ಚಿತ್. ಅವನೊಬ್ಬನೇ ಸಾಯಲಿಲ್ಲ, ಆ ನಂಬಿದ ಹೆಂಡತಿ ಮಕ್ಕಳು ಸೈನ್ಯ ಪರಿವಾರ ಏನೇನಿತ್ತು ಎಲ್ಲ ಸತ್ತೋಯ್ತು. ಅಂದ್ರೆ ದುರ್ಯೋಧನ ಕಂಡ ನಾಶ ಬರೀ ನಾಶ ಅಲ್ಲ, ರಾವಣ ಕಂಡ ನಾಶ ಬರೀ ನಾಶ ಅಲ್ಲ, ಸರ್ವನಾಶ ಅಂತ ಕರೀತಾರೆ. ಬರೀ ನಾಶ ಬೇರೆ, ಬರೀ ಫೇಲ್ ಬೇರೆ, ಆಲ್ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗೋದು ಬೇರೆ, ಒಂದೆರಡರ ಫೇಲ್ ಆಗೋದು ಫೇಲ್, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿಬಿಟ್ರೆ ಅದು ಸಣ್ಣ ತಗೊಂಡು ಫೇಲ್ ಆಗಿಬಿಟ್ರೆ ಅಂತ ಗ್ರ್ಯಾಂಡ್ ಸಕ್ಸಸ್ ಅಲ್ಲ, ಗ್ರ್ಯಾಂಡ್ ಫೇಲ್ಯೂರ್ ಅಂತಾರಲ್ಲ. ಇವತ್ತು ಜೀವನದಲ್ಲಿ ಅಂತ ದುರಂತವನ್ನು ಕಂಡವನು ದುರ್ಯೋಧನ ಮತ್ತು ರಾವಣ. ಆ ರಜ್ಜನಾಗಿ ದುಃಖ ಬಂತು, ಪರಿಹಾರ ಕಂಡ್ಕೊಂಡ್ಬಿಟ್ರು. ಅಂದ್ರೆ ಗೀತೆ ಬಿಟ್ಟ ದುರ್ಯೋಧನ ಪರಿಹಾರ ಕಾಣಲಿಲ್ಲ, ಗೀತೆ ಹಿಡಿದ ಅರ್ಜುನ ಪರಿಹಾರ ಕಂಡ ಅಂದ ಮೇಲೆ ದುಃಖ ಬರುತ್ತಪ್ಪಲ್ಲ, ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸರಿಯಾದ ದಾರಿ ಹುಡುಕ್ತಾ ಇರುತ್ತಪ್ಪ. ದುಃಖ ಬರಬಹುದು, ಪರಿಹಾರ ಹುಡುಕದೇ ಇರಬಾರದು, ಅದೇ ಜೀವನದ ಧ್ಯೇಯ. ಅದನ್ನ ಜಗತ್ತಿಗೆ ಭಗವಂತ ಸಾರಿದ್ದಾನೆ, ಕಂಠಾಘೋಷವಾಗಿ ಸಾರ್ತಾನೆ, ರಣರಂಗದಲ್ಲಿ ಸಾರ್ತಾನೆ, ಯುದ್ಧ ಶುರುವಾಗಬೇಕು ಆಗ ಸಾರ್ತಾನೆ, ನಗನಗದ ಸಾರ್ತಾನೆ. ಇದು ಭಾರಿ ವಿಶೇಷ, ನಗನಗದ ಸಾರ್ತಾನೆ ಅಂದ್ರೆ ಶೂರ್ ರೆಮಿಡಿ ಅಂತ ಅರ್ಥ. ನಗದಾನದ ಶೂರ್ ಅದಕ್ಕ ತಗೊಂಡು ಇದು ಗ್ಯಾರಂಟಿ ಇಲ್ಲ, ಟ್ರಯಲ್ ನೋಡ್ತೀನಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ಶೂರ್ ಇರಬೇಕು. ಅದಕ್ಕೆ ತಮ್ಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ, ಕೃಷ್ಣ ನಗನಗದ ಬಹುಳ್ಳಗೆಯಿಂದ ಕೊಟ್ಟಂತೆ ಭಗವದ್ಗೀತೆಯನ್ನು. ಈ ಮಾತು ನಮಗೆ ಕೇಳಿದರೆ ಭಗವದ್ಗೀತೆ ಇವತ್ತು ನಮಗೆ ಶಾಶ್ವತವಾದ ಪರಿಹಾರವನ್ನು ಕೊಡ್ತಾ ಇದೆ. ದುಃಖವನ್ನು ಸಂಪೂರ್ಣವಾಗಿ ರೂಟ್ ಔಟ್ ಮಾಡಬೇಕು ಅಂತಿದ್ರೆ ಭಗವದ್ಗೀತೆ ಬೇಕು. ಭಗವಂತ ಅನೇಕ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ, ಅವನು ಭಕ್ತನಾದ್ದರಿಂದ ಅನೇಕ ರೀತಿಯಲ್ಲಿ ಉಪಚಾರ ಬೇಕಾದರೆ ಬಡಿಸ್ಬೇಕಾದ್ರೆ ಮತ್ತೆ ಮತ್ತೆ ಬಡಿಸ್ತಾನೆ, ಬಂದು ಬೇಡ ಅಂದ್ರೆ ಮತ್ತೊಂದು ತರ್ತಾನೆ, ಸ್ವಲ್ಪ ಅಂದ್ರೆ ಹೆಚ್ಚಾಗ್ತಾನೆ, ಏನೇನೋ ಮಾಡ್ತಾನೆ ಅದಕ್ಕೆ. ಅದು ಬೇಡ ಅಂತ ಬೇಡ ಅಂದ್ರೆ ಬೇಡ ಅದು ಹೋಗ್ಬಿಡ್ತಾರೆ, ಕಡೆ ದೂರದಲ್ಲೇ ಕೇಳ್ಬಿಟ್ಟು ಬೇಡ ಆ ಕಡೆ ನಡಿ. ಅಷ್ಟಕ್ಕೆ ಅಷ್ಟೇ, ಪ್ರೀತಿ ವಿಶ್ವಾಸ ಇಲ್ಲದ ಹೋದ ಕಾಲಕ್ಕೆ ಮನುಷ್ಯ ಅವಾರ್ಡ್ ಮಾಡ್ತಾನೆ. ಪ್ರೀತಿ ಇದ್ದ ಕಾಲಕ್ಕೆ ಅದನ್ನು ಹೇಳ್ತಾನೆ ಅರ್ಜುನ, ಮತ್ತೆ ಕೇಳು ಬೇಕಾದ್ರೆ ಕೇಳು, ಹೆಚ್ಚು ಸಂಕೋಚ ಪಡಬೇಡ. ಅರ್ಜುನ ಒಂದು ಮಾತು ಕೇಳಿದ್ರೆ ಹತ್ತು ಉತ್ತರ ಕೊಡ್ತಾನೆ ಪರಮಾತ್ಮ, ಎಷ್ಟು ಆಶ್ಚರ್ಯ. ಇದಕ್ಕೆ ಕರುಣೆ ಅಂತ ಕರೀತಾರೆ, ಇದಕ್ಕೆ ಕರುಣೆ. ಹತ್ತತ್ತು ಮಾತಾಡಿದಾಗ ಒಂದತ್ತು ಉತ್ತರ ಕೊಟ್ಟರೆ ದುರಹಂಕಾರ ಅಂತ ಕರೀತಾರೆ. ಆದರೆ ಒಂದು ಮಾತಿಗೆ ಹತ್ತತ್ತು ಉತ್ತರ ಕೊಡೋದಾದ್ರೆ ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತ ದೀನನೋ, ಇನ್ನೇನು ಈತನ ಲೀಲೆ ಅನ್ನೋ ಮಾತನ್ನು ಎಷ್ಟು ಅರ್ಥ ಮಾಡಿಕೊಂಡ್ರು ಕೂಡ ಇನ್ನೂ ಕಡಿಮೆ ಇದ್ದಾಗಲೇ. ಯಾರ ಕರುಣೆಗೂ ನಾವು ಒಂದು ಮಿತಿ ಹೇಳಬಹುದು, ಎಂಥವನ ಕರುಣೆಗೂ ಬೆಲೆ ಕಟ್ಟಬಹುದು, ದೇವರ ಕರುಣೆಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದ. ಏನು ಕರುಣವೋ ತನ್ನವರುಳು ದಯಾನಿಧಿಗೆ, ಏನು ಕರುಣೆ ಪರಮಾತ್ಮನಿಗೆ. ಆ ಕರುಣೆಯ ಮುಖವನ್ನ ಯಾರಿಗೂ ಯಾವ ಕಾಲಕ್ಕೂ ಹೊರದ ತಂದೆ ತಾಯಿಗಳ ಕರುಣೆ ದೇವರ ಕರುಣೆ ಮುಂದೆ ಏನೂ ಅಲ್ಲ. ಅಂತ ಕರುಣಾಳು ಪರಮಾತ್ಮ. ಅದಕ್ಕೆ ದಯಾನಿಧೆ 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 ದಯಾನಿಧೆ, ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮಲ್ಲಿ ಪರಮಾತ್ಮನನ್ನ ಮತ್ತೆ ಮತ್ತೆ ದಯಾನಿಧೆ 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 ಅಂತ ಕೊಂಡಾಡ್ತಾರೆ. ದಯಾನಿಧಿ ಪರಮಾತ್ಮ ಅದನ್ನು ಅರ್ಜುನನ ಮುಂದೆ ತೋರಿಸ್ತಾ ಇದ್ದಾನೆ ಕೃಷ್ಣ. ಅಶೋಚ ಅನ್ವಶೋಚಸ್ವಂ ಪ್ರಜ್ಞಾಬಾದಾಂಶ ಭಾಷತೆ, ದುಃಖ ಪಡದವರ ಬಗ್ಗೆ ಬರಬಾರದವರ ಬಗ್ಗೆ ದುಃಖ ಪಡ್ತಾ ಇದ್ದೀ, ಆಡದ ಬಾರದ ಮಾತುಗಳನ್ನ ಆಡ್ತಾ ಇದ್ದೀ ಅರ್ಜುನ, ನಿನಗಿದು ಸರಿಯಲ್ಲ. ಗತಾಸು ನಗತಾಸು ಮುಖ್ಯ ನಾನು ಶೋಚಂತಿ ಪಂಡಿತಾಹ, ಪಂಡಿತರು ಎಂದೂ ಹೀಗೆ ದುಃಖ ಪಡೋದಿಲ್ಲ. ಅಂದ್ರೆ ದುಃಖ ಪಡುವ ಅರ್ಜುನನಿಗೆ ದುಃಖ ಪಡೋದು ಸರಿ ಅಲ್ಲವೇ ಅಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಇದು ಎಲ್ಲರಿಗೂ ದೊಡ್ಡ ಸಮಸ್ಯೆಗೆ ಪರಿಹಾರ ಇರುವ ಮೊದಲು ಸ್ಟಾಪ್ ಇಟ್ ಅಂತ ಹೇಳ್ತಾನೆ ಪರಮಾತ್ಮ. ಅವಳ ನಿಲ್ಲಿಸಿಬಿಡಿ ಮೊದಲು, ಅಲ್ಲ ಭಾರಿ ದೊಡ್ಡ ಕಾರಣ ಆದ್ರೆ, ಭಾರಿ ದೊಡ್ಡ ಕಾರಣ ಆದ್ರೆ ಹೇಳ್ತಾನೆ ಭಗವಂತ ಹೇಳ್ತಾನೆ, ಯಾವ ಕಾರಣಕ್ಕೆ ಅಳಬೇಡಿ ಅದು ದೊಡ್ಡದು ಅಂತ ಹೇಳ್ತಾರೆ. ನಾನು ಶೋಚಂತಿ ಪಂಡಿತಾಹ, ತಿಳುವಳಿಕೆ ಇತ್ತು ಅಂದ್ರೆ ಅಳಬಾರದು. ದೊಡ್ಡ ಕಾರಣ ಸಣ್ಣ ಕಾರಣ ಅಲ್ಲ, ಕಾರಣನೇ ಇರಬಾರದು ಅದಕ್ಕೆ. ಅದನ್ನು ಗೆದ್ರೆ ವೀರ ಅಂತ ಕರೀತಾರೆ. ಡ್ರೈವಿಂಗ್ ಅಂದ್ರೆ ನಾಪಿದ ಡ್ರೈವ್ ಮಾಡಕ್ ಬರೋದಿಲ್ಲ, ಡೌನ್ ಅಲ್ಲಿ ಮಾಡಕ್ ಬರೋದಿಲ್ಲ, ಈಗ ಡ್ರೈವಿಂಗ್ ಅಂತ ಅಂತೀವಿ. ಬರೀ ಡೌನ್ ಅಲ್ಲಿ ಡ್ರೈವ್ ಮಾಡ್ತಾರೆ, ಡ್ರೈವರ್ ಅಲ್ಲ ಅವನು. ಅಪ್ಲೈ ಮಾಡ್ತೇನೆ ಡ್ರೈವರ್ ಅಲ್ಲ, ಬರೀ ಕಾನ್ಸ್ಟ್ರಕ್ಷನ್ ನಂಗೆ ಆಗೋದಿಲ್ಲ ಅಂದ್ರೆ ಉಪಯೋಗ ಇಲ್ಲ, ರಿವರ್ಸ್ ತಗೊಳಕ್ ಬರೋದಿಲ್ಲ ಅಂದ್ರೆ ಅಲ್ಲ. ಡ್ರೈವಿಂಗ್ ಅಂದ್ರೆ ಇಟ್ ಇಸ್ ಆಲ್ ರೌಂಡ್ ಚಾಲೆಂಜ್. ಹೇಗೆ ಬೇಕಾದ್ರೂ ಮಾಡಬೇಕು. ಆಗ ಅವನು ಮೆಕ್ಯಾನಿಕ್, ಇನ್ನು ಮೆಕ್ಯಾನಿಕ್ ಗೊತ್ತಿದೆ, ಮೆಕ್ಯಾನಿಕ್ ಗೊತ್ತಿ, ಇನ್ನೂ ದೊಡ್ಡದವನಿಗೆ ಹೋಯ್ತು ಪಂಕ್ಚರ್ ಆಯ್ತು ನಂಗೆ ಗೊತ್ತಿಲ್ಲ ಸರ್ ಡ್ರೈವ್ ಮಾಡ್ತೇನೆ, ನಂಗೆ ಸ್ಟೆಬ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಡ್ರೈವರ್ ಅಲ್ಲ. ಮತ್ತೆ ಎಲ್ಲ ಗೊತ್ತಿರಬೇಕು ಅವನಿಗೆ. ಹಾಗಿದ್ರೆ ಮಾತ್ರ ಡ್ರೈವರ್ ಹೇಗಾಗ್ತಾನೋ ಎಲ್ಲ ಬಗೆಯ ದುಃಖವನ್ನು ಗೆಲ್ಲಕ್ಕೆ ಸಾಧ್ಯತೆ ಇರಬೇಕು ಅಂತ ಶಕ್ತಿ ಇರಬೇಕು ಅದಕ್ಕೆ. ಇಲ್ಲವರು ಸಾಧ್ಯ ಇಲ್ಲ. ಎಲ್ಲಿಂದ ಬರುತ್ತೆ ಅಂದ್ರೆ ಅದು ಜ್ಞಾನದಿಂದ ಬರುತ್ತೆ. ಇದು ವಿಶೇಷ. ದುಃಖ ಗೆಲ್ಲುವ ಶಕ್ತಿ ಜಗತ್ತಿನಲ್ಲಿ ಬೇರೆ ಯಾವುದಕ್ಕೂ ಇಲ್ಲ, ಜ್ಞಾನಕ್ಕೆ ಮಾತ್ರ ಇದೆ ಅಂತ ಹೇಳಿದ್ದಾರೆ. ಅದನ್ನು ಪರಮಾತ್ಮ ಬಿಡಿಸಿ ಹೇಳುತ್ತಾರೆ. ನತ್ವೇ ವಾಹಂ ಜಾತು ನಾಥಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಅರ್ಜುನ ತಿಳ್ಕೊ, ಭಗವಂತನಾದ ನಾನು ನಿತ್ಯ, ಎಲ್ಲ ಜೀವರು ನಿತ್ಯ, ಅವರ ನಿತ್ಯತ್ವವನ್ನು ನಾನು ನಿಯಮನ ಮಾಡ್ತಾ ಇದ್ದೇನೆ. ಈ ರೀತಿ ಅರ್ಥ ಮಾಡ್ಕೋತಾ ಹೋಗು, ಈ ಜ್ಞಾನ ಬರ್ತಾ ಬರ್ತಾ ಹೋದಂತೆ ದುಃಖ ಹೋಗಿಬಿಡುತ್ತೆ ಅಂತ ಹೇಳಿದ. ನಮಗೀಗ ಹೊಸ ವಿಷಯ ಗೊತ್ತಾಯ್ತು. ಜ್ಞಾನ ಯಾತಕ್ಕೋ ಪ್ರಶಸ್ತಿಗಳಿಗೆ ಜ್ಞಾನ ಅಲ್ಲ, ಬಿರುದುಭಾವಗಳಿಗೆ ಜ್ಞಾನ ಅಲ್ಲ, ಹಣಕಾಸುಗಳಿಗೆ ಜ್ಞಾನ ಅಲ್ಲ, ದುಃಖದ ಪರಿಹಾರಕ್ಕೆ ಜ್ಞಾನ. ಜ್ಞಾನದ ದೊಡ್ಡ ಪ್ರಯೋಜನ ಅಂದ್ರೆ ದುಃಖ ಗೆಲ್ಲೋದು. ದುಃಖ ಒಂದು ಗೆಲ್ಲಿಲ್ಲ ಅಂತ ಕೇಳಿದ್ರೆ ಅದು ಜ್ಞಾನಕ್ಕೆ ಏನು ಮಹತ್ವ ಇಲ್ಲ. ಜ್ಞಾನ ಸರಿಯಾದ ಜ್ಞಾನ ಅಲ್ಲ ಅಂತಾನೆ. ಅದು ಪ್ರದರ್ಶನದ ಜ್ಞಾನವೇ ಹೊರತು ಅದು ನಿಜವಾದ ಜ್ಞಾನ ಅಲ್ಲ. ಅಂದ್ರೆ ಬಳಸಿರ್ತಾರೆ, ಎಲ್ಲ ಬಳಸಿಬಿಟ್ಟಿರ್ತಾರೆ. ಒಂದು ನೋಟ್ ಹೇಳ್ತಾರೆ, ಇದು ನಿಮಗೆ ತಿನ್ನಲಿಕ್ಕಲ್ಲ ಬಳಸಿರೋದು ಅಂದ್ರೆ ನಿಮ್ಗೆ ಗರ್ತೆ ಕಾಯ್ಲಿಕ್ಕೆ ಬಳಸಿದ್ದಾರೆ ಆಗಿದ್ರೆ ತೊಗೊಂಡೋಗಿ ಅಂತ ಹೇಳ್ತಾರೆ. ಅದೆಲ್ಲ ಏನೇ ಇರಬಹುದು, ಎಲೆಗಿಲೆ ಬಂಗಾರ ತಟ್ಟೆನೇ ಆಗಿರಬಹುದು, ಅಲ್ಲಿ ಬಳಸಿರೋ ತಿನ್ನೋದಕ್ಕಲ್ಲ ಅಂದ್ರೆ ವೇಸ್ಟ್. ಅದು ಒಂದು ಈ ಮಾತು ಅರ್ಥ ಮಾಡಿಕೊಂಡ್ರೆ ಜ್ಞಾನವನ್ನು ದುರುಪಯೋಗ ಮಾಡ್ಕೊತಾ ಇದ್ದೇನೋ. ಎಷ್ಟೋ ಜನ ಇರ್ತಾರೆ, ಎಷ್ಟು ಓದಿದ ಕೆಲಸ ಸಿಗೋದಿಲ್ಲ. ಸರಿಯಲ್ಲ, ಓದಿಗಾಗಿ ಓದಾಗಬೇಕೆ ಹೊರತು ಬೇರೆ ಅಲ್ಲ. ಓದಿಗಾಗಿ ಓದು, ಜ್ಞಾನಕ್ಕಾಗಿ ಜ್ಞಾನ. ಯಾವ ಕೆಲಸವೂ ಜ್ಞಾನಕ್ಕೆ ಮ್ಯಾಚ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಲೋಕದ ಕೆಲಸ ಓದಿಗೆ ಸಾಕು. ಇಂಜಿನಿಯರಿಂಗ್ ಓದಿದ ಇಂಜಿನಿಯರ್ ಆದ ಮೂದೋಯ್ತು, ಮ್ಯಾಚಿಂಗ್. ಡಾಕ್ಟರ್ ಆದ MBBS ಓದ ಡಾಕ್ಟರ್ ಆದ ಮೂದೋಯ್ತು. ಆದ್ರೆ ತತ್ವಜ್ಞಾನ ಓದಿದ ಮೇಲೆ ಏನಾದರೂ ಮುಗಿಲಿಲ್ಲ, ಅಂದ್ ದುಃಖ ಗೆದ್ರೆ ಮಾತ್ರ ಮುಗಿದಾಗಲೆ. ದುಃಖ ಒಂದು ಗೆಲ್ಲದೆ ಹೋದ್ರೆ ಜ್ಞಾನಕ್ಕೆ ಏನೇನೂ ಮಹತ್ವ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು. ಇವತ್ತು ಜ್ಞಾನದ ಮಹತ್ವ ಜನ ಗೊತ್ತಿಲ್ಲ, ಆದ್ರಿಂದ ಎಲ್ಲೆಲ್ಲ ಉಪಯೋಗ ಮಾಡ್ಕೊಂಡು ನನಗೇನು ಸನ್ಮಾನವೇ ಆಗಲಿಲ್ಲ, ಅದಕ್ಕೆ ಜ್ಞಾನ ಪ್ರಯೋಜನ ಇಲ್ಲ ಅಂದ್ರೆ ಉಚ್ಚ ಅಂತ ಕರೀತ. ಜ್ಞಾನದ ಗುರಿ ದುಃಖವನ್ನು ಮೆಟ್ಟಿ ನಿಲ್ಲಬೇಕು. ದುಃಖವನ್ನು ಮೆಟ್ಟಿ ನಿಂತಾಗ ಮಾತ್ರ ಜ್ಞಾನಿ ಆಗ್ತಾನೆ ಎಂಬುದನ್ನು ಪರಮಾತ್ಮ ಒತ್ತಿ ಹೇಳುತ್ತಾನೆ. ನಾನು ಶೋಚಂತಿ ಪಂಡಿತಾಹ. ನಿಜವಾದ ಜ್ಞಾನಕ ಶಕ್ತಿ ಇದೆ. ಒಬ್ಬ ತಿಳುವಳಿ ದಡ್ಡ ಯಾಕೆ ಹೇಳ್ತಾನೆ, ಚಿಕ್ಕ ಮಗು ಹೇಳ್ತಾ ಹೇಳ್ತಾರೆ, ದಡ್ಡ ಬಿಡಿ, ತಿಳುವಳಿಕೆ ಎಲ್ಲ ಬಿಡಿ ಅಂತ ಮುಗ್ದ ಅಷ್ಟೇ, ತಿಳುವಳಿಕೆ ಎಲ್ಲ ಬಿಡಿ ಅಂತ ಹೇಳಿದ. ಆದರೆ ಆ ತಿಳುವಳಿಕೆ ಇದ್ದತ್ರೆ, ತಿಳುವಳಿಕೆ ಇದ್ರೆ ಅಳ್ಳಕ್ಕೆ ಬರೋದಿಲ್ಲ ಅಂದ್ರೆ ಭಗವಂತ ಹೇಳಿದ. ತಿಳುವಳಿಕೆ ಇದ್ದರೆ ಅಳು ಬರೋ ಸಾಧ್ಯತೆಯೇ ಇಲ್ಲ. ಆ ತಿಳುವಳಿಕೆಗೆ ಲೋಪ ಬಂದು ಅಳು ಬರಬಹುದೇ ಹೊರತು, ಬೆಳಕಿದ್ರೆ ಕತ್ತಲೆ ಹೇಗಿರುತ್ತೆ? ಬೆಳಕು ಒಂದರ ಕತ್ತಲೆ ಹೋಗಬೇಕಲ್ಲ, ಆ ತರ ಬೆಳಕು ತರ್ತಿರ್ಲಿಕ್ಕೆ ಕತ್ತಲೆ ಹೇಗೆ ಹೋಗಬೇಕು? ಜ್ಞಾನದ ಬೆಳಕು ಬರ್ತಿರ್ಲಿಕ್ಕೇನೆ ದುಃಖದ ಒಂದು ಸಮಸ್ಯೆ ಪರಿಹಾರವಾಗಲೇಬೇಕು. ಆದರೆ ಭಗವದ್ಗೀತೆ ರೆಲೆವೆನ್ಸ್ ಏನಂತ ಗೊತ್ತಾಗ್ತದೆ. ಭಗವದ್ಗೀತೆಯ ಪ್ರಸ್ತುತವಾಗೋದು ಈ ಕಾರಣಕ್ಕೋಸ್ಕರ. ಇವತ್ತು ಅಷ್ಟೇ ಜನಗಳು, ಆಧ್ಯಾತ್ಮ ಪ್ರಪಂಚದ ಜನಗಳಿಗೆ ಗೊತ್ತಿತ್ತು ಭಗವದ್ಗೀತೆಯನ್ನು ಓದೋದ್ರಿಂದ ಮನಃಶಾಂತಿ ಸಿಗ್ತದೆ, ವಿಶೇಷವಾದ ಹಿರಿಮೆಯನ್ನು ಸಂಪಾದನೆ ಮಾಡ್ತೇವೆ ಅನ್ನೋ ವಿಚಾರ ಸಂಪ್ರದಾಯಸ್ಥರಿಗೆ ಗೊತ್ತಿತ್ತು. ಆದ್ರೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಲೌಕಿಕರು ಅಧ್ಯಯನ ಮಾಡಿಬಿಟ್ಟು ಭಗವದ್ಗೀತೆಯನ್ನು ಓದಿದ್ರೆ ಲೌಕಿಕದಲ್ಲೂ ಸುಖವಾಗಿ ಬದಲಕ್ಕೆ ಬರುತ್ತೆ ಎಂಬುದನ್ನ ಇವತ್ತಿನ ಜನ ಹೇಳ್ತಾ ಇದ್ದಾರೆ. ಅದು ವಿಶೇಷ. ಲೌಕಿಕದಲ್ಲಿ ಪರಲೋಕದಲ್ಲಿ ಸುಖವಾಗಿ ಬಿಡೋದೆಲ್ಲ ಆಮೇಲೆ. ಸುಖವಾಗಿ ಆಫೀಸಲ್ಲಿ ಕೆಲಸ ಮಾಡಬಹುದು, ಸುಖವಾಗಿ ಮನೆಯಲ್ಲಿ ಬದುಕಬಹುದು, ಸುಖವಾಗಿ ಓಡಾಡಬಹುದು, ಫ್ರೀ ಸ್ಟ್ರೆಸ್ ಲೈಫ್ ಬೇಕಾದ್ರೆ ಭಗವದ್ಗೀತೆ ಓದಿ ಅಂತ ಹೇಳ್ತಾರೆ. ಅದು ಒತ್ತಡಗಳ ಬಗ್ಗೆ ಮನುಷ್ಯ ಬದುಕ್ತಾನಲ್ಲ, ಮಾನಸಿಕವಾದ ಕ್ಲೇಶವನ್ನು ಗೆಲ್ಲಬೇಕು ಅಂತಿದ್ರೆ ಭಗವದ್ಗೀತೆ ಅದು ದಿವ್ಯ ಔಷಧಿ ಎಂಬುದನ್ನ ಅತ್ಯಾಧುನಿಕ ಮ್ಯಾನೇಜ್ಮೆಂಟ್ ಸ್ಕಿಲ್ ಬೇಕಾ, ಭಗವದ್ಗೀತೆ ಓದಿ ಅಂತ ಹೇಳ್ತಾರೆ. ಕೃಷ್ಣ ಹೆಂಗ್ ಮ್ಯಾನೇಜ್ ಮಾಡಿದೆ ಅರ್ಜುನನನ್ನು, ಅದು ಇಂಪಾರ್ಟೆಂಟ್. ಕೃಷ್ಣ ಹೆಂಗ್ ಮ್ಯಾನೇಜ್ ಮಾಡ್ತಾನೆ ಆ ಟೈಮ್ನೊಳಗೆ, ಏನ್ ಪೂರ್ತಿ ನಾನು ಯುದ್ಧವನ್ನೇ ಮಾಡೋದಿಲ್ಲ ಅರ್ಜುನನನ್ನ, ಯುದ್ಧ ಮಾಡೇ ಮಾಡ್ತೀನಿ ಅನ್ನ ಮಾಡಬೇಕಾದ್ರೆ ಎಂಥ ಪವಾಡ ಪರಮಾತ್ಮನ ಪವಾಡ ಇದು. ಪರಮಾತ್ಮ ಮಾಡಿದ ಪವಾಡ ಎಲ್ಲಾ ಪ್ರಪಂಚಕ್ಕೂ ಉಪಯೋಗಕ್ಕೆ ಬಂದೇ ಬರುತ್ತೆ ಅನ್ನೋ ಒಂದು ತತ್ವವನ್ನ ನಾವು ಅರ್ಥ ಮಾಡಿಕೊಂಡ್ರೆ ಭಗವದ್ಗೀತೆ ಅಂತ ಗ್ರಂಥ ಯಾತಕ್ಕಿಲ್ಲ ಅನ್ನೋದು ತಿಳಿಯ. ಅವರು ಅನೇಕ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು, ಮತ್ತು ಜ್ಞಾನಕ್ಕೂ ಕರ್ಮಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಭ್ರಮೆಯಲ್ಲಿ ನಾವಿದ್ದೇವೆ. ತಿಳುವಳಿಕೆ ಇದ್ರೆ ಸಾಕು ಆಚರಣೆ ಯಾತಕ್ಕೆ ಅಂತ ಕೆಲವರು, ಆಚರಣೆ ಇದ್ರೆ ಸಾಕು ತಿಳುವಳಿಕೆ ಯಾತಕ್ಕೆ ಅಂತ ಕೆಲವರು, ಕೆಲವು ಎರಡೂ ಬೇಡ ಅನ್ನೋ ಇದೊಂದು ಗುಂಪು ಇರಬಹುದು. ಆಚರಣೆ ಬೇಡ, ತಿಳುವಳಿಕೆ ಬೇಡ, ಮೂರನೇ ಗುಂಪು. ಅದು ಭಗವಂತ ಹೇಳ್ತಾನೆ, ಆಚರಣೆ ಇಲ್ಲದೆ ಹೋದ್ರೆ ತಿಳುವಳಿಕೆಗೆ ಬೆಲೆಯೇ ಇಲ್ಲ ಅಂತ ಹೇಳ್ತಾರೆ. ಆಚರಣೆ ಇಲ್ಲದೆ ಹೋದ್ರೆ ತಿಳುವಳಿಕೆಗೆ ಬೆಲೆಯೇ ಇಲ್ಲ. ಉದಾಹರಣೆಗೆ ನೋಡಿ, ಹಾವಿದೆ, ಹೌದು ನನಗೆ ಗೊತ್ತು ಅಂತ ಅವನು ಕೂತಿರ್ತಾರ ಓಡಿ ಆಗಿರುತ್ತಾಗಲೇ ಅಷ್ಟೊತ್ತಿಗೆ. ಹಾವಿದೆ ಅಂತ ಗೊತ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಕೊಡೋದಿಲ್ಲ ಅವನು, ಮತ್ತೆ ಓಡ್ತಾನೆ ಆ ಕಡೆ ಫಸ್ಟ್. ಯಾಕೆ ಅದೇ ಆಚರಣೆ. ಹಾವಿನ ಜ್ಞಾನ ಏನ್ ಮಾಡ್ತದೆ? ಓಡಿಸುತ್ತೆ ಅಲ್ಲಿಂದ. ದೇವರ ಜ್ಞಾನ ಏನ್ ಮಾಡುತ್ತೆ? ಅವನ ಹತ್ರ ಓಡಿಸುತ್ತೆ. ಅದು ವಿಚಾರ. ಹಾವಿನ ಜ್ಞಾನ ದೂರ ಓಡಿಸುತ್ತೆ, ದೇವರ ಜ್ಞಾನ ದೂರ ಓಡಿಸುತ್ತೆ, ದೇವರ ಜ್ಞಾನ ಅವನ ಕಡೆಗೆ ಓಡಿಸುತ್ತೆ. ಅದು ವಿಚಾರ. ಅದು ಬರಲಿಲ್ಲ ಅಂದ್ರೆ ಅವನಿಗೆ ಜ್ಞಾನ ಸರಿಯಾಗಿಲ್ಲ ಅಂತ ಅರ್ಥ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಆಚರಣೆಗೂ ಮತ್ತು ವಿಚಾರಕ್ಕೂ ನೇರ ಸಂಬಂಧ ಇದೆ. ಕರ್ಮಣ್ಯೇವ ಅಧಿಕಾರಸ್ತೇ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆಯೇ ಸಂಗೋಸ್ತ್ವ ಕರ್ಮಣಿ. ಎಷ್ಟು ಶ್ರೇಷ್ಠವಾದ ಮಾತು. ಕರ್ತವ್ಯಕ್ಕಾದರೆ ಅಧಿಕಾರ ಇದೆ, ನಿನಗೆ ಜ್ಞಾನ ಇಲ್ಲ ಹೋದಲ್ಲೋ ತಿಳಿದಷ್ಟು ಮಾಡು ಫಸ್ಟು, ಜ್ಞಾನ ಬಂದೇ ಬರುತ್ತೆ ಅಂತ ಹೇಳಿ. ಅಂದ್ರೆ ನಾವು ಜ್ಞಾನದಿಂದ ಆಚರಣೆ ಅಲ್ಲ, ಆಚರಣೆಯಿಂದ ಜ್ಞಾನ ಅಂತ ಹೇಳ್ತಾರೆ, ಅದು ಭಾರಿ ವಿಶೇಷ. ಆಚರಣೆಯಿಂದ ಜ್ಞಾನ ಎಷ್ಟೋ ಜನ ನೋಡಬೇಕು. ಕಾರ್ಪೆಂಟರ್ ಮಗ ಒಳ್ಳೆ ಕಾರ್ಪೆಂಟರ್ ಆಗ್ತಾನೆ, ಅದೇ ರೀತಿಯಾಗಿ ಒಬ್ಬ ಅನೇಕ ನೇಕಾರ ಮಗ ಒಳ್ಳೆ ನೇಕಾರನಾಗ್ತಾನೆ. ಯಾತಕ್ಕೆ ನೋಡ್ ನೋಡಿಯೇ ಬಂದಿರುತ್ತಾಗಲೇ, ನೋಡ್ ನೋಡಿಯೇ ಬರುತ್ತೆ, ಆಡಾಡಿಯೇ ಬರುತ್ತೆ, ಅದು ವಿಶೇಷ. ಆ ದೃಷ್ಟಿಯಿಂದ ಕರ್ಮಾಚರಣೆ ಮನುಷ್ಯನಿಗೆ ಒಳ್ಳೆ ಸ್ಕಿಲ್ ತಂದು ಕೊಡುತ್ತೆ ಮುಂದೆ. ಹಾಗೆ ಮೆಕ್ಯಾನಿಕಲ್ ಆಗಿರಬಾರ್ದು, ಅರ್ಥ ಮಾಡ್ಕೊಂಡು ಮಾಡ್ಬೇಕಷ್ಟೆ. ಅದಕ್ಕೇನೆ ಕರ್ಮಣ್ಯೇವ ಅಧಿಕಾರಸ್ತೇ ಮಾ ಫಲೇಶು ಕದಾಚನ. ಫಲದ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಕರ್ಮವನ್ನು ಮಾಡು ಅಂದ್ರೆ ಚೆನ್ನಾಗಿ ಮಾಡು ಅಂತ ಅರ್ಥ. ಜನಕ್ಕೆ ಅಲ್ಲೊಂದು ತಪ್ಪು ಸಂಧ್ಯಾವನ್ನೇ ಮಾಡು, ಕಾಟಾಚಾರಕ್ಕೆ ಮಾಡು. ಮಾಡಿದಾಗ ಮಾಡಿದ್ರೆ ಸಂಧ್ಯಾವಂದನೆ ಅಲ್ಲ, ಅದನ್ನು ಮಾಡಬೇಕದನ್ನು. ಇವತ್ತು ಎಷ್ಟೋ ಜನ ಸಂಧ್ಯಾವನೆ ಮಾಡಿದ್ದೇವೆ ಫಲ ಆಗಿಲ್ಲ ಅಂತಾರೆ. ಯಾಕೆ ಸಂಧ್ಯಾವನೆ ಮಾಡಿಲ್ಲ ಅವರು, ಸಂಧ್ಯಾವನೆ ಮಾಡಿದಾಗ ಮಾಡಿದ್ದಾರೆ ಅಷ್ಟೇ, ಜನಕ್ಕೆ ಇಂಪ್ರೆಷನ್ ಕೊಟ್ಟಿದ್ದಾರೆ, ಅದು ಸಂಧ್ಯಾವಂದನೆ ಅಲ್ಲ. ಮತ್ತು ಚೇರ್ ಮಾಡು ಅಂತ ಹೇಳಿರ್ತಾನೆ, ಏನೋ ಮಾಡಿದ್ರೆ ದುಡ್ಡು ಕೊಡೋದಿಲ್ಲ, ಚೇರ್ ಪಡೆಯ ಮಾಡಿ ಮಾತ್ರ ದುಡ್ಡು ಕೊಡುತ್ತೆ. ಅದು ಹೇಳಿ ಸ್ಟೈಪ್ ಮಾಡ್ಬೇಕು, ಇಷ್ಟು ಅಡಿ ಅಂತ ಹೇಳಿದ್ರೆ ಚಿಕ್ಕದಿಟ್ಟು ಬಿಟ್ರೆ ಉಪಯೋಗ ಇಲ್ಲ, ದೊಡ್ಡದು ಮಾಡಿದ್ರೆ ಉಪಯೋಗ ಇಲ್ಲ, ಅದೇ ಸೈಜೇ ಮಾಡಬೇಕು. ಅದು ಕರ್ಮಣ್ಯೇ ವಾಧಿಕಾರಸ್ತೇ, ಕರ್ತವ್ಯ ಕರ್ಮಗಳನ್ನು ಮಾಡಬೇಕು. ಮಾಡಬಾರ್ದು ಅನ್ನೋ ಪ್ರಶ್ನೆ ಉತ್ತರ ಮಾಡಬೇಕು ಅಂತೇಳಿ, ಬರೀ ಮಾಡಬೇಕು ಅಲ್ಲ, ಸರಿಯಾಗಿ ಮಾಡಬೇಕು ಅಂತ ಮುಂದಿನ ಉತ್ತರ. ಅಥವಾ ಮಾ ಫಲೇಶು ಕದಾಚನ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು. ಫರ್ದರ್ ಕ್ಲಾರಿಫಿಕೇಶನ್, ಮತ್ತೆ ಪ್ರತಿಫಲದ ಅಪೇಕ್ಷೆ ಇಲ್ಲದೇ ಮಾಡಬೇಕು. ಮುಂದೆ ಇನ್ನೂ ಹೇಳ್ತಾನೆ, ನನಗೆ ಒಪ್ಪಿಸಬೇಕಾದ್ರೆ ಆಮೇಲೆ ಇಷ್ಟೆಲ್ಲ ಮಾಡಿ ನಾನು ಸಮರ್ಪಣೆ ಮಾಡಬೇಕು, ಇಷ್ಟು ಮಾಡು ನೀನು ಉದ್ಧಾರ ಮಾಡೋ ಜವಾಬ್ದಾರಿ ನನಗೆ ಇರಲಿ ಅಂತ ಭಗವಂತ ಹೇಳಿದ್ದಾನೆ. ಎಷ್ಟು ಖಚಿತವಾದಂತಹ ಉದ್ಧಾರ ಇದು. ಇವತ್ತು ಲೋಕದಲ್ಲಿ ನಾವು ಕಾಣ್ತೇವೆ, ಸರ್ಕಾರಿ ನೌಕರ, ಕಂಪನಿಯ ನೌಕರ ಆನ್ ಡ್ಯೂಟಿ ಸಾಯ್ತಾನೆ, ಪ್ರೊಟೆಕ್ಟ್ ಮಾಡೋದು ಎಷ್ಟು ಜವಾಬ್ದಾರಿ ಅವರಿಗಿದೆ ಲೆಕ್ಕ ಹಾಕಿ. ಈಗ ಅವನಿಲ್ಲ, ಈಗ ಅವನ ಸಂಸಾರ ನೋಡಿಕೊಳ್ಳೋ ಜವಾಬ್ದಾರಿ ಅವನೇ ಬಂದ್ಬಿಡುತ್ತೆ ತಕ್ಷಣ. ಎಷ್ಟು ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅವನಿಗೆ. ಇವರು ಅರ್ಧಂಬರ್ಧ ಕೆಲಸ ಮಾಡೋ ಸತ್ರನೇ ಎಷ್ಟು ಜವಾಬ್ದಾರಿ ಇರಬೇಕಾದ್ರೆ, ನಿಜವಾಗಲೂ ಕೆಲಸ ಮಾಡೋ ಸಕ್ರೆ ಎಷ್ಟು ಜವಾಬ್ದಾರಿ ಇರಬೇಕು ಲೆಕ್ಕ ಹಾಕಿ. ಅದರಿಂದ ಕರ್ಮಣ್ಯೇವ ಅಧಿಕಾರಸ್ತೇ, ಯಾವನು ದೇವರು ಹೇಳಿದ ಕೆಲಸ ಮಾಡ್ತಾನೆ, ದೇವರು ಎಂದೂ ಅವರ ಕೈ ಬಿಡೋದಿಲ್ಲ. ತಾನು ಮುಂತಾನೆ ಹೇಳ್ತಾನೆ, ಅನನ್ಯ ಚಿಂತ ಎಂತೋ ಮಾಂ, ಯಾರು ನನ್ನ ಅನನ್ಯವಾದ ಚಿಂತನೆ ಮಾಡ್ತಾರೆ, ಯೋಗಕ್ಷೇಮಂ ಅಹಮ್ಯಹಂ, ಯೋಗಕ್ಷೇಮವನ್ನು ನಾನು ಹೊರತೇನೆ. ಇಷ್ಟು ಭರವಸೆ ಯಾರು ಕೊಡ್ತಾರೆ, ನಾನು ಹೊರತೇನೆ ಅರ್ಜುನ, ಯೋಚನೆ ಮಾಡಬೇಡ. ಈಗ ಪರಿಪರಿಯಾಗಿ ಹೇಳ್ತಾ ಹೋಗ್ತಾರೆ, ಯುದ್ಧ ಮಾಡ್ತೀರಿ, ಸತ್ರ ಯಾರು ಜವಾಬ್ದಾರಿ, ನಾನು ಜವಾಬ್ದಾರ, ಕೃಷ್ಣ ಹೇಳುತ್ತೆ, ನಾನು ಜವಾಬ್ದಾರ. ಆಯ್ತೋ ಇಲ್ಲೋ, ಆಯ್ತು. ದುರ್ಯೋಧನ ಅಂತವ್ರು ಗೆದ್ರೆ ಸಾಧ್ಯವೇ ಇಲ್ಲ, ನೀನು ಗೆಲ್ತೀಯ ಅರ್ಜುನ, ಯಾಕೆ ಯೋಚನೆ ಮಾಡ್ತೀಯ, ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್, ಯುದ್ಧ ನಿನ್ ಗೆದ್ದೇ ಗೆಲ್ತೀಯ, ಯೋಚನೆ ಮಾಡಬೇಡ. ಈಗ ಭರವಸೆಗಳ ಮೇಲೆ ಭರವಸೆ ಪರಮಾತ್ಮ ಕೊಡ್ತಾರೆ, ವಿವರಗಳ ಮೇಲೆ ವಿವರಗಳನ್ನು ಕೊಡ್ತಾರೆ. ಇದನ್ನು ಯೋಚನೆ ಮಾಡ್ತಾ ಹೋದ್ರೆ ನಮಗೆ ಆ ಮಾತಿಗೆ ಅರ್ಥ. ತುಂಬಾ ಜನ ಹೇಳ್ತಾರೆ ಬೇಕಿರೋದಿಲ್ಲ ಅವರಿಗೆ, ಮತ್ತೆ ಮತ್ತೆ ಒತ್ತಾಯ ಮಾಡಿದಾಗ ಒತ್ತಾಯಕ್ಕಾದ್ರೂ ತಗೊಂಡ್ಬಿಡ್ತಾರೆ, ಬಿಡೋದಿಲ್ಲ ಕೊನೆಗೆ, ಒತ್ತಾಯಕ್ಕೋಸ್ಕರ ತಗೊಳ್ತಾರೆ. ಪರಮಾತ್ಮ ಇಷ್ಟು ಒತ್ತಿ ಹೇಳಿದಾಗ ಭಗವದ್ಗೀತೆಯ ಸಂದೇಶವನ್ನು ಬಿಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೋಗಲಿ, ನನ್ನ ಆರಾಧನೆ ಏನು ಕಷ್ಟ ಅಲ್ಲ, ಮತ್ತೆ ಇಷ್ಟು ಭದ್ರ ರಕ್ಷಣೆ ಕೊಡ್ತಕ್ಕಂಥ ಪರಮಾತ್ಮನಿಗೆ ತಾವು ಕೊಡೋ ಕಾಣಿಕೆ ಏನು? ಭತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಪಹೃತಮಸ್ಯಾಮಿ ಪ್ರಯತಾತ್ಮನಃ. ಪತ್ರ ಪುಷ್ಪ ಫಲ ತೋಯ ಇಷ್ಟು ಕೊಟ್ಟರೆ ಸಾಕತ್ತೆ ಪರಮಾತ್ಮನಿಗೆ, ಇಷ್ಟು ಕೊಟ್ಟರೆ ಸಾಕು. ಎಷ್ಟು ಸುಲಭ, ಅರಿತವರಿಗೆ ಅತಿ ಸುಲಭ ಶ್ರೀಹರಿಯ ಪೂಜೆ ಅಂತ ದಾಸರ ಹೇಳುತ್ತಾರೆ. ಜಗತ್ತಿನಲ್ಲಿ ಯಾರನ್ನು ಮೆಚ್ಚೋದು ಕಷ್ಟ ಆದೀತು, ದೇವ್ರನ್ನ ಮೆಚ್ಚೋದು ಮಾತ್ರ ಏನೂ ಕಷ್ಟ ಅಲ್ಲ ಅಂತ ಹೇಳಿ. ದೇವ್ರ ಮೆಚ್ಚೋದು ಏನೂ ಕಷ್ಟ ಅಲ್ಲ, ನಾವು ಅಲ್ಲೇ ತಪ್ಪು ತಿಳ್ಕೊಂಡಿರೋದು. ದೇವ್ರನ್ನ ಮೆಚ್ಚು ಭಾರಿ ಸುಲಭ, ಅರಿತವರಿಗೆ ಅತಿ ಸುಲಭ ಹರಿಯ ಪೂಜೆ ಅನ್ನೋ ಮಾತಿನಲ್ಲಿ ಬಹಳ ಅರ್ಥ ಇದೆ. ಇನ್ನೊಂದು ಮುಖ, ಅದು ತುಂಬಾ ಅರ್ಥ ನೋಡಿದ್ದೇವೆ ಹಿಂದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳೋದಕ್ಕೆ ಪತ್ರ ಕೊಟ್ಟರು ಸಾಕು, ಪುಷ್ಪ ಕೊಟ್ಟರು ಸಾಕು ಅಂತ ಒಂದರ್ಥ. ಇನ್ನೊಂದರ್ಥ, ದೇವ್ರು ಎಷ್ಟು ದೊಡ್ಡವನು ಅಂದ್ರೆ ನೀವು ಏನೇ ಕೊಟ್ಟರು ಪತ್ರ ಕೊಟ್ಟಷ್ಟೇ, ಅದಕ್ಕೆ ಪುಷ್ಪ ಕೊಟ್ಟರೆ ಎಷ್ಟೋ ಅಷ್ಟೇ. ದೇವರಿಗೆ ಏನ್ ಕೊಟ್ಟಿರ್ತಾರೆ ಆಗುತ್ತೆ, ಕೋಟ್ಯಾಧೀಶರು ಬಂದ್ರೆ ನೀವು 1,000 ರೂಪಾಯಿ ಇಟ್ಟರು ಕೂಡ ಬಹಳ ಕಡಿಮೆನೆ ಕಾಣ್ತದೆ, ಯಾಕೆ ಅವ್ರಿಗಿರೋದ್ರಿಂದ ಏನು ಲೆಕ್ಕ ಅಲ್ಲ ಇದು. ಒಂದು ಇವತ್ತು ದೇವರಿಗೆ ನೀವು ಪತ್ರ ಪುಷ್ಪ ಕೊಡಿ ಸರಿ, ನೀವು ಬೆಟ್ಟ ಕೊಟ್ಟರು ಪರಮಾತ್ಮನಿಂದ ಪತ್ರನೇ ಆಗೋದು ಅಷ್ಟೇ. ಅವನ ಯೋಗ್ಯತೆ ಯಾವ ಲೆಕ್ಕ ಅದು? ಒಂದು ಚಿಕ್ಕ ಮಕ್ಕಳಿಗೆ ಸ್ಥಾನ ಜಾಸ್ತಿ, ಹಸ್ತವರು ಬಹಳ ದೊಡ್ಡವರಿಗೆ ಲೆಕ್ಕನೇ ಇಲ್ಲ. ಆ ತರ ದೇವರು ಎಂಥವನು ಗೊತ್ತಿರು, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವ ಅಂತ ಕೇಳ್ತಾರೆ. ಏನು ಕೊಡಬೇಕು ದೇವರಿಗೆ? ನಾವು ಗಂಗಾ ನೀರು ಅಭಿಷೇಕ ಮಾಡಲಿಕ್ಕೆ ಅಂತ ಹೋದರೆ, ಗಂಗಾ ನೀರನ್ನು ತಂದು ಕಟ್ಬಿಟ್ಟು ಅಭಿಷೇಕ ಮಾಡಲಿಕ್ಕೆ ಅಂತ ಹೋಗಿ, ದೇವರೇ ಅಂತೂ ನಮ್ಮ ನೀರು ಕಂಡಿ ಅಂತ ಅಂದ್ರೆ ಆ ನೀರು ಯಾವುದದು? ಆತನ ಪಾದೋದಕ್ಕೆ ಅಷ್ಟೇ, ಆತಂದೇ ಪಾದೋದಕ್ಕೆ. ಇಷ್ಟು ಕಷ್ಟಪಟ್ಟು ಕೊಟ್ಟರೆ ನಮ್ಮದು ಕೊಟ್ಟಾಗಲಿಲ್ಲ, ಅವನ್ ಅವನಿಗೆ ಕೊಟ್ಟಿವೆ ಅಷ್ಟೇ. ಅದನ್ನೇ ದಾಸರ ಹೇಳ ಹಾಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಎಷ್ಟು ಸಾರ್ಥಕವಾದ ಮಾತು. ಅಂದ್ರೆ ನಾವು ಏನು ಕೊಡ್ತೇವೆ ಅದೆಲ್ಲ ದೇವರಿಗೆ, ದೇವರು ಕೊಟ್ಟಿದ್ದೇವ ಹತ್ರ ಸ್ವಂತ ಕೊಡೋದಲ್ಲ. ಹೂಗಳನ್ನು ಕೊಡ್ತೇವೆ, ಹೂ ಬೆಳೆದಿದ್ದು ಯಾರು? ದೇವ್ರು ಬೆಳೆಸಿದ್ದು ಹೂ ನಮಗೆ ನಮ್ಮ ಮನೆಗೆ ಹೂ ಬೆಳಗ್ಗೆ ಬೆಳೆತ್ತ ನಮಗೆ ಸಾಧ್ಯವೇ, ದೇವರು ಬೆಳೆಸಿದ್ದು ಅದು. ಆ ಹೂವಿನಲ್ಲಿ ಆ ಗಿಡದಲ್ಲಿ ಆ ಹೂವೇ ಬಿಡಬೇಕು. ಯಾರ ನಿಯಮ ಇದು? ದೇವರದೇ ನಿಯಮ. ಅಂದರೆ ದೇವರು ಬೆಳೆಸಿದ ಹೂ ದೇವರಿಗೆ ಹಾಕ್ತೇವೆ ಅಷ್ಟೇ, ನಮ್ಮದಲ್ಲ ಅದು. ದೇವರು ಕೊಟ್ಟ ನೀರು ದೇವರಿಗೆ, ದೇವರು ಕೊಟ್ಟ ವಸ್ತ್ರ ದೇವರಿಗೆ, ದೇವರು ಕೊಟ್ಟ ವಸ್ತು ದೇವರಿಗೆ ಅಂದ ಮೇಲೆ ನಮ್ಮದಾಗಿ ನಾವು ಏನನ್ನೂ ದೇವರಿಗೆ ಕೊಡೋದಿಲ್ಲ, ಎಲ್ಲ ಅವದ್ದೇನೆ. ಇದೆಲ್ಲ ಒಂದೊಂದು ಯೋಚನೆ ಮಾಡ್ತಾ ಹೋದ್ರೆ ಇದು ಬರೀ ಕಥೆಯಲ್ಲ, ಬರೀ ಭಾವನೆಗಳಲ್ಲ, ವಸ್ತುಸ್ಥಿತಿ ಅಂತ ಹೇಳಿದ್ರೆ ಅದು ವಸ್ತುಸ್ಥಿತಿ. ಇಂತಹ ಇದನ್ನು ಹೇಳೋದಕ್ಕೆ ಭಗವದ್ಗೀತೆಯನ್ನ ತತ್ವಶಾಸ್ತ್ರ ಅಂತ ಕರೀತಾರೆ. ತತ್ವಶಾಸ್ತ್ರ ಅಂದ್ರೆ ಏನು? ಇರೋದನ್ನ ಹೇಳೋದು ಅಂತ. ಇಲ್ಲದನ್ನ ಭ್ರಮೆಗಳನ್ನ ಸೃಷ್ಟಿ ಮಾಡೋದಲ್ಲ, ಕಲ್ಪನೆಗಳನ್ನ ಮುಂದಿಡೋದಲ್ಲ, ವಸ್ತುಸ್ಥಿತಿಯನ್ನು ನಿರೂಪಣೆ ಮಾಡೋದಕ್ಕೆ ತತ್ವಶಾಸ್ತ್ರ ಅಂತ ಕರೀತಾರೆ. ತತ್ವ ಅಂದ್ರೆ ವಿದ್ಯಮಾನ ವಸ್ತು ಅಂತ. ಇರತಕ್ಕಂತ ವಸ್ತುವನ್ನು ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ ಭಗವಂತ. ಅದಕ್ಕೆ ಮಹತ್ವ ಬಂತು. ಅದಕ್ಕೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ನಿರೂಪಣೆ ಮಾಡಿ ಹೇಳ್ತಾ ಹೋದಂತೆ ಪರಮಾತ್ಮನ ವ್ಯಾಪ್ತಿಯನ್ನು ಜರ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ತಾನೆ. ಯಾರೋ ಹೇಳಿದ್ರು, ಈ ಯಾರು ಫ್ಲಾಟಿಗೆ ಕರ್ಕೊಂಡು ಹೋಗ್ತಾರೆ, ಈ ಫ್ಲಾಟ್ ನಂದು ಅಂತ ಹೇಳಿದ, ರೂಮ್ ನನ್ ರೂಮ್ ಅಂತ ಹೇಳಿದ, ಇಡೀ ಫ್ಲಾಟೇ ನಂದು ಅಂದ. ಆಶ್ಚರ್ಯ ಆಗೋಯ್ತು ಅವನಿಗೆ. ಇಡೀ ಬಿಲ್ಡಿಂಗೇ ನಂದು ಅಂದ, ಗಾಬರಿ ಆಗೋಯ್ತು ಅವನಿಗೆ. ಈ ಓಣೆ ಓಣೆ ಬೀದಿ ಬೀದಿಯೇ ನಂದು ಅಂತ ಹೇಳಿದ, ಇನ್ನೂ ಆಶ್ಚರ್ಯವಾಯ್ತು. ನಾನು ಇದಕ್ಕೆ ಇಡೀ ಊರಿಗೆ ಅಧಿಪತಿ ಅಂದ. ಅವನು ಹುಚ್ಚಿಡ್ದಾಗಾಯ್ತು. ಈ ರಾಜ್ಯವೇ ನಂದು ಅಂದ, ಇನ್ನೂ ಗಾಬರಿ ಆಯ್ತು. ದೇಶ ನಂದು ಅಂತ ಹೇಳಿದ, ಇನ್ನೂ ಆಶ್ಚರ್ಯ. ವಿಶ್ವದ ಅಧಿಪತಿ ಅಂತ ಹೇಳಿದ, ಪರಮಾವಧಿ ಆಶ್ಚರ್ಯ. ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ನನ್ನ ಕಂಟ್ರೋಲ್ ಇದೆ ಅಂತ ಹೇಳಿದಾಗ ಏನು ದೇವರ ಹಿರಿವೆ ಅದು? ಅದನ್ನ ಹೇಳೋದಕ್ಕೆ ವಿಭೂತಿ ಯೋಗ ಅಂದ್ರೆ ಅದನ್ನೇ ಹೇಳಿ. ಎಲ್ಲವೂ ನನಗೆ ಅಧೀನದಲ್ಲಿದೆ. ದೇವರ ವ್ಯಾಪ್ತಿಯಿಂದ ನಮಗೆ ಆಶ್ಚರ್ಯ ಆಗ್ಬೇಕು. ದೇವರ ದುಡ್ಡಿದ್ರೆ ಗ್ಯಾರಂಟಿ ಇಲ್ಲ, ಪಿಪ್ಪಕ್ಕೆ ಆಗಿದ್ರು ಆಗಿರ್ಬೋದು, ಹೇಳೋದಕ್ಕಾಗೋದಿಲ್ಲ. ನಮ್ಮದು ನಮ್ಮದು ಅಂತ ಹೇಳ್ಕೊಳ್ಳೋ ಶಕ್ತಿ ನಮಗಿಲ್ಲ. ಆದ್ರೆ ದೇವರದ್ದು ಇಡೀ ವಿಶ್ವದಲ್ಲಿ. ಅರ್ಜುನ ಪರಮ ಅರ್ಜುನ ಹೇಳ್ತಾ, ಅರ್ಜುನ ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ ಯದ್ಯದ್ಯು ಭೂತಿ ಮತ್ತತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವ. ಜಗತ್ತಿನಲ್ಲಿ ನನ್ನ ಅಧಿಕಾರದ ವ್ಯಾಪ್ತಿಗೆ ಒಳಪಡದ ವಸ್ತುವೇ ಇಲ್ಲ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ಇಷ್ಟಭ್ಯಾಹ ಬಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ವಿಶ್ವವನ್ನ ನಾನು ವ್ಯಾಪಿಸಿ ನಿಂತಿದ್ದೇನೆ. ವ್ಯಾಪಿಸಲಿಕ್ಕೆ ಇಡೀ ನನ್ನ ದೇಹ ಇಟ್ಟಿಲ್ಲ, ನಾನೀಗ ಸ್ವಲ್ಪ ಭಾಗ ಅಷ್ಟೇ, ಒಂದು ಚೂರು ಚೂರು ನನ್ನ ಭಾಗದಿಂದ ಇಡೀ ವಿಶ್ವವನ್ನು ವ್ಯಾಪಿಸಿಬಿಟ್ಟಿದ್ದೇನೆ ಅಂತ ಹೇಳಿದ. ಇದು ಈ ಮಹಿಮೆಯನ್ನ ನಾವು ಊಹೆ ಮಾಡಲಿಕ್ಕೆ ಯಾವ ಕಾಲದಲ್ಲೂ ಸಾಧ್ಯ ಇಲ್ಲ. ಅದಕ್ಕೆ ದೇವರ ಮಹಿಮೆಯನ್ನ ಅಚಿಂತ್ಯ ಮಹಿಮ ಅಂತ ಕರೀತ, ಅದ್ಭುತವಾದ ಮಹಿಮೆ ಅಂತ ಕರೀತ. ಯೋಚನೆಗೆ ಎಟಕೋದಿಲ್ಲ. ಭಗವದ್ಗೀತೆಯಲ್ಲಿ ಉಪನಿಷತ್ತರಲ್ಲಿ ಮಾತನ್ನ ಮತ್ತೆ ಮತ್ತೆ ಹೇಳ್ತಾರೆ. ಯಥೋ ವಾಚೋರಿ ವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಎಲ್ಲರ ಮಾತು ಮನಸ್ಸುಗಳು ಕೂಡ ಸೋತು ವಾಪಸ್ ಬರೋ ಜಾಗ ಅಂದ್ರೆ ಪರಮಾತ್ಮನ ಹಿರಿಮೆ. ಯಾವ ಪದಗಳು ಅವನ್ನ ಪೂರ್ತಿ ಹೇಳೋದಿಲ್ಲ, ಯಾವ ಶಾಸ್ತ್ರವನ್ನು ಪೂರ್ತಿ ಹೇಳೋದಕ್ಕಾಗೋದಿಲ್ಲ. ಎಲ್ಲರ ಯೋಚನೆಗೆ, ಬುದ್ಧಿಗೆ, ಮಾತುಗಳಿಗೆ, ಮನಸ್ಸಿಗೆ ಮೀರಿದಂತಹ ಮಹಾಮಹಿಮ ಪರಮಾತ್ಮ. ಇದು ಭಗವದ್ಗೀತೆಯ ಅನೇಕ ಮುಖಗಳನ್ನು ನೋಡ್ತಾ ಹೋದರೆ ನಮಗೆ ದೇವರ ಬಗ್ಗೆ ಇರತಕ್ಕಂಥ ವಿಶ್ವಾಸ 100 ಪಟ್ಟು, 1000 ಪಟ್ಟು, ಲಕ್ಷ ಕೋಟಿಗಳಷ್ಟು ಪಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅರ್ಜುನ ಕೇಳಿದ, ಆಶ್ಚರ್ಯಪಟ್ಟ. ಕೊನೆಗೆ ಒಂದು ಯೋಚನೆ ಬಂತು, ಕೃಷ್ಣನ ನೋಡಬೇಕಲ್ಲ ಅಂತ ಅಪೇಕ್ಷೆ ಪಟ್ಟ. ಇಷ್ಟೊತ್ತು ಕೇಳಿದ್ದಾಯ್ತು, ಈಗ ನೋಡಬೇಕು ಅನ್ನೋ ಭಾವನೆ ಬಂತು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಹರಿಕಥಾ ಶ್ರವಣ ಮಾಡೋ ನಿರಂತರ, ಹರಿಕಥಾ ಶ್ರವಣ ಮಾಡೋ ನಿರಂತರ. ಈ ಮಾತಿನ ಅರ್ಥ ಬಹಳ ಸ್ವಾರಸ್ಯವಾದ, ಶ್ರವಣ ಸರಿಯಾಗಿ ಮಾಡ್ತಾ ಹೋಗು, ನೀನು ನೋಡಬೇಕು ಅನಿಸೇ ಅನಿಸುತ್ತೆ ಅಂತ ಅರ್ಥ. ಸರಿಯಾಗಿ ಶ್ರವಣ ಮಾಡು, ನೋಡಬೇಕು ಅನಿಸೇ ಅನಿಸುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯ ಇದೆ. ನಾವು ದೇವ್ರು ನೋಡ್ಬೇಕು ಅನಿಸಿಲ್ಲ ತುಂಬಾ ಜನಕ್ಕೆ, ಕೇಳಬೇಕು ಅನಿಸಿರುತ್ತೆ, ಅದು ಬೇರೆ ಮಾತು. ದೇವ್ರು ಕಂಡ್ರೆ ಕೇಳಬೇಕೇನಾರು ಅಂತ ಅನಿಸಿರುತ್ತೆ. ಆದ್ರೆ ದೇವ್ರು ನೋಡ್